ಆತ್ಮೀಯರೇ ನಮಸ್ಕಾರ, ನಾನು ಸಂಧ್ಯಾ ಪೈ. ಬೆಟ್ಟದ ತಪ್ಪಲಲ್ಲಿದ್ದ ಪುಟ್ಟ ಹಳ್ಳಿಯೊಂದರಲ್ಲಿ ಸಂತನೊಬ್ಬ ತನ್ನ ಮಡದಿ ಮಗನೊಂದಿಗೆ ವಾಸವಾಗಿದ್ದ. ಆರಕ್ಕೇರದೆ ಮೂರಕ್ಕಿಳಿದೆ, ಬಂದದ್ದನ್ನು ಬಂದ ಹಾಗೆ ಸ್ವೀಕರಿಸ್ತಾ ಎಲ್ಲವೂ ಭಗವಂತನ ದೇಣಿಗೆ, ಆಶೀರ್ವಾದ, ಅನುಗ್ರಹ ಅಂತ ಬದುಕ್ತಿದ್ದ. ಒಂದು ದಿನ ಅವನ ಮನೆಯ ಅಂಗಳಕ್ಕೆ ಚಂದದ ಬಿಳಿ ಕುದುರೆಯೊಂದು ಬಂತಂತೆ. ಸಾಕು ಪ್ರಾಣಿಯಂತೆ ಇವನತ್ರ ಉಳ್ಕೊಳ್ತು. ಕಂಡೋರು ಬಂದು ನೋಡಿದ್ರು, ಮೂಗಿನ ಮೇಲೆ ಬೆರಳಿಟ್ರು, ಆಹಾ ಎಂಥ ಕುದುರೆ, ರಾಜನ ಅರಮನೆಯಲ್ಲಿ ರಾಜನ ಉಪಯೋಗಕ್ಕೆ ಇರಬಹುದಾದಂತಹ ಕುದುರೆ, ಅವನಿಗೆ ಮಾರು ಅಥವಾ ಉಡುಗೊರೆ ಕೊಡು, ಕೈ ತುಂಬ ಕಾಸು ಬರುತ್ತೆ, ನಿನಗಿದ್ರಿಂದ ಏನು ಉಪಯೋಗ ಅಂತೆಲ್ಲ ಅಡ್ವೈಸ್ ಅಂತ ಹೇಳ್ತೇವೆ ನಾವು, ಉಪದೇಶ ಕೊಟ್ಟರು, ಸಲಹೆ ಕೊಟ್ಟರು. ಸಂತ ಅಂದ, ನಾನಾಗಿ ಕರೆದದ್ದಲ್ಲ, ಕೇಳಿದ್ದಲ್ಲ, ಅದಾಗಿ ಬಂದಿದೆ, ಅದಾಗಿ ಹೋಗುವವರೆಗೆ ಇರುತ್ತದೆ, ಭಗವಂತನ ಉಡುಗೊರೆ ಇದು ಅಂತಂದ. ಒಂದು ದಿನ ಅವನ ಮಗ ಸವಾರಿ ಮಾಡಲಿಕ್ಕೆ ಪ್ರಯತ್ನಿಸಿದ, ಕುದುರೆ ಮೇಲೆ ಹತ್ತಿದ, ಮೇಲಿಂದ ಕೆಳಗೆ ಬಿದ್ದ, ಕಾಲು ಮುರಿತು, ಮತ್ತೆ ನಾಲಿಗೆಗಳು ಹೊರಳಿದವು. ಇದು ಭಗವಂತನ ದೇಣಿಗೆನಾ? ಅತ್ತ ಕಾಸು ಇಲ್ಲ, ಇತ್ತ ಮಗನ ಕಾಲು ಇಲ್ಲ, ವ್ಯವಹಾರ ಜ್ಞಾನವಿಲ್ಲದ ಮೂರ್ಖ ನೀನು, ಇಹಕ್ಕೂ ಇಲ್ಲ ಪರಕ್ಕೂ ಇಲ್ಲ ಅಂಥೇಳಿ ಮಾತಾಡಿದರು. ಸಂತನಕ್ಕ, ಇದು ಭಗವಂತನ ಉಡುಗೊರೆಯೇ, ಯಾವುದೋ ಒಂದು ಕಾರಣಕ್ಕಾಗಿ ನಡೆದಿದೆ, ಯಾವುದಕ್ಕೆ ಅಂತ ನನಗೆ ಗೊತ್ತಿಲ್ಲ ಅಂದ ಮಾತ್ರಕ್ಕೆ ಭಗವಂತ ಏನು ಕೊಡಲಿಲ್ಲ ಅಂತ ನಾನು ಹೇಳಲ್ಲ ಅಂತಂದ. ಇಷ್ಟರಲ್ಲಿ ಪಕ್ಕದ ರಾಜ್ಯದ ರಾಜನೊಂದಿಗೆ ಈ ರಾಜನಿಗೆ ಯುದ್ಧ ಬಂತು, ಯುದ್ಧ ಶುರುವಾಯಿತು. ರಾಜ್ಯದ ಸುದೃಢ ಆರೋಗ್ಯವಂತ ಯುವಕರನ್ನ ಒತ್ತಾಯದಿಂದ ಕಡ್ಡಾಯವಾಗಿ ಸೈನ್ಯ ಸೇರ್ಲಿಕ್ಕೆ ಕೇಳ್ಕೊಂಡು ಹೋದರು. ನಡೆದ ಯುದ್ಧದಲ್ಲಿ ಬಹುತೇಕ ಮಂದಿ ಸತ್ತರು ಅಥವಾ ಕೈಕಾಲು ಕಳ್ಕೊಂಡು ವಾಪಸ್ ಮನೆಗೆ ಬಂದರು. ಮನೆ ಮನೆಯಲ್ಲೂ ಕಣ್ಣೀರ ಹೊಳೆ ಹರಿತು. ಆದರೆ ಸಂತನ ಹೆಳವ ಮಗ ಮನೆಯಲ್ಲೇ ಇದ್ದ. ಒಂದು ದಿನ ಕುದುರೆ ಬಂದ ಹಾಗೆ ಹೊರಟೋಯ್ತು. ಮತ್ತೆ ಮಂದಿ ಇವನ ಮೂರ್ಖತನದ ಬಗ್ಗೆ ಆಡ್ಕೊಂಡ್ರು. ಇವನು ಹಾ ಹೂ ಅನ್ಲಿಲ್ಲ, ಮತ್ತದೇ ಭಗವಂತನ ಇಚ್ಛೆ ಅಂತಂದ. ಕೆಲವು ತಿಂಗಳು ಕಳೀತು, ಕುದುರೆ ಮುದ್ದಾದ ನಾಲ್ಕು ಮರಿಗಳೊಂದಿಗೆ ವಾಪಸ್ ಬಂತು. ಇವನ ಅದೃಷ್ಟ ಕಂಡು ಮಂದಿ ಮೂಗಿನ ಮೇಲೆ ಕೈಯಿಟ್ರು, ಮೂಗಿನ ಮೇಲೆ ಬೆರಳಿಟ್ರು, ನಾಲಿಗೆಗಳು ಹೊರಳಾಡಿದವು. ಇವನ ಉತ್ತರ ಬದಲಾಗಲೇ ಇಲ್ಲ, ನಾನಾಗಿ ಕರೆದದ್ದಲ್ಲ, ಕೇಳಿದ್ದಲ್ಲ, ಅದಾಗಿ ಬಂತು, ಅದಾಗಿ ವಾಪಸ್ ಹೋಗೋವರೆಗಿರುತ್ತೆ, ಬದುಕು ಭಗವಂತನ ದೇಣಿಗೆ ಪ್ರಸಾದ ಅಂತ ಸ್ವೀಕರಿಸಿದ್ರೆ ಚೆನ್ನ ಅಂತ ಬದುಕಿದ. ಈ ಕಥೆಯಲ್ಲಿ ಸುಖಿ ಬದುಕಿನ ಸೂತ್ರವೇ ಅಡಗಿದೆ. ನಮ್ಮಲ್ಲಿ ಬಹುತೇಕ ಮಂದಿ ಸನ್ನಿವೇಶಕ್ಕೆ ಹೊಂದ್ಕೊಂಡು ಬದುಕ್ತೀವಿ. ಸನ್ನಿವೇಶವನ್ನು ಇದ್ದ ಹಾಗೆ ಇರಕೊಟ್ಟು ನಮಗೆ ಬೇಕಾದಂತೆ ಅದನ್ನು ನೋಡುವ, ಬಳಸಿಕೊಳ್ಳುವ ಕಲೆಯನ್ನು ರೂಢಿಸಿಕೊಳ್ಳೋದಿಲ್ಲ. ವ್ಯತ್ಯಾಸ ಏನು? ಹೋಟೆಲು ಮಾಣಿಗೂ ಚಿತ್ರಕಾರನಿಗೂ ವ್ಯತ್ಯಾಸ ಇದೆ. ಮಾಣಿ ಇಡೀ ದಿನ ಸನ್ನಿವೇಶಕ್ಕೆ ಹೊಂದಿಕೊಂಡು ಕಾಯ್ತಾನೆ. ಚಿತ್ರಕಾರ ತನಗೆ ಬೇಕಾದಂತೆ ಬಣ್ಣ ತುಂಬಿಸಿ ಮಾದರಿಯಾಗಿ ಇದ್ದ ಸನ್ನಿವೇಶವನ್ನು ಬದಲಾಯಿಸ್ತಾನೆ. ಸಂಚಿತ ಕರ್ಮಗಳಿಂದ ಬಿಡುಗಡೆ ಹೊಂದುವ ಪ್ರಯತ್ನವೇ ಬದುಕಿನ ಗುರಿ. ಹಾಗಿದ್ದು ಅದನ್ನು ಬಿಡಲಾರದೆ ತೊಳೆದಾಡ್ತೀವಿ. ಒಮ್ಮೆ ಇಂಗ್ಲೆಂಡಿನ ರಾಣಿಯನ್ನು ಕಾಣಲು ಭಾರತದ ಪ್ರಧಾನಿ ತನ್ನ ವಿದೇಶ ಸಚಿವರೊಂದಿಗೆ ಹೋಗಬೇಕಾಗಿತ್ತು. ವಿಮಾನದಲ್ಲಿ ಪಕ್ಕದಲ್ಲಿ ಕುಳಿತಿದ್ದ ಸಚಿವರಿಂದ ಹೆಗ್ಗಣ ಕೊಳೆತ ವಾಸನೆ ಬರ್ತಾ ಇತ್ತು. ಪ್ರಧಾನಿಗಳು ಮೆಲ್ಲ, ದಯವಿಟ್ಟು ನಾಳೆ ಬರುವಾಗ ನಿಮ್ಮ ಕಾಲು ಚೀಲ ಬದಲಾಯಿಸಿ ಕನಿಷ್ಠ ಒಗೆದು ಹಾಕ್ಕೊಂಡು ಬನ್ನಿ, ತಡೆಯಲಾಗದೆ ವಾಸನೆ ಬರ್ತಾ ಇದೆ ಅಂತ. ವಿದೇಶ ಮಂತ್ರಿಯಂದರು, ದೆಹಲಿಯಲ್ಲಿರುವಾಗ ತಿಂಗಳಿಗೊಂದ್ಸಲ ಒಗೀತಾ ಇದ್ದೆ, ನಿಮ್ಮ ಜೊತೆ ಬರ್ತಾ ಇದ್ದೇನೆ ಅಂತ ತಿಳಿದಂದಿನಿಂದ ವಾರಕ್ಕೊಂದ್ಸಲ ಒಗೀತಾ ಇದ್ದೀನಿ, ಆದರೂ ವಾಸನೆ ಅಂದರೆ ಹೇಗೆ ಇರಲಿ, ನಾಳೆ ಒಗೆದ ಶುಭ್ರ ಕಾಲು ಚೀಲ ಧರಿಸಿ ಬರ್ತೀನಿ ಅಂತ ಒಪ್ಪಿದ್ರು. ಮಾರನೇ ದಿನ ಅರಮನೆಯ ಅಂಗಳದಲ್ಲಿ ಮತ್ತೆ ಇವರ ಭೇಟಿಯಾಯಿತು. ಪ್ರಧಾನಿಗಳ ಮೂಗಿಗೆ ಮತ್ತದೇ ಅಸಹ್ಯ ವಾಸನೆ ಹೊಡಿತು. ಸಿಟ್ಟು ಅಸಹ್ಯ ಒಟ್ಟಾದವು. ಇವರ ಮುಖ ನೋಡಿದರೆ ಮಂತ್ರಿಗೆ ಸಮಸ್ಯೆ ತಿಳಿತು. ಜೇಬಿನಿಂದ ಕಾಲು ಚೀಲ ಕೊಂಡ ಬಿಲ್ಲನ್ನು ಪ್ರಧಾನಿಗಳ ಕೈಯಲ್ಲಿಟ್ಟು, ನೋಡಿ ಹೊಚ್ಚ ಹೊಸ ಕಾಲು ಚೀಲ ಕೊಂಡು ಧರಿಸಿ ಬಂದಿದ್ದೇನೆ, ನೀವು ನಾನು ಹೇಳಿದ ಮಾತು ನಂಬೋದಿಲ್ಲ ಅಂತ ಹೇಳಿ ಈ ಬಿಲ್ಲು ಮತ್ತು ಹಳೆಯ ಕಾಲು ಚೀಲವನ್ನು ತಂದಿದ್ದೀನಿ ಅಂತ ಹೇಳ್ತಾ ಜೇಬಿನಿಂದ ನಾರುತ್ತಿರುವ ನಾಟ ಬೀರುತ್ತಿರುವ ಹಳೆಯ ಕಾಲು ಚೀಲವನ್ನು ಹೊರಕ್ಕೆ ಮೇಲ್ನೋಟಕ್ಕಿದ ಜೋಕ್. ಒಳತಿರುಳು ಕಂಡ್ರೆ ತತ್ವ. ಜೀವದೃಷ್ಟಿ ಯೋಗ ದೃಷ್ಟಿ ಆಗಬೇಕಾದ್ರೆ ಸಂಚಿತ ಕರ್ಮಗಳನ್ನು ನೆನ್ನೆಗಳನ್ನು ಕಳೆದುಕೊಳ್ಬೇಕು. ನಾಳೆಗಳ ಬಗ್ಗೆ ಅರಿವು ಬರಬೇಕು, ಯೋಚನೆ ಬರಬೇಕು, ಸತ್ಯ. ಆದರೆ ಅದೇ ಬದುಕಾಗೋವರೆಗೆ ಅಲ್ಲ. ಒಂದು ಚಂದದ ಕವನಗಳ ಸಾಲಿದೆ, ನಾವು ಲೀಲಾ ಮಾತ್ರರು ನಮ್ಮ ಜೀವನ ಲೀಲೆಗೆ, ನೆನ್ನೆ ನೆಂದೆಗೆ ಇಂದು ಇಂದಿಗೆ ಇರಲಿ ನಾಳೆಯೂ ನಾಳೆ. ನಾವು ಲೀಲಾ ಮಾತ್ರ ಜೀವರು ನಮ್ಮ ಜೀವನ ಲೀಲೆಗೆ, ನೆನ್ನೆ ನೆನ್ನೆಗೆ ಇಂದು ಇಂದಿಗೆ ಇರಲಿ ನಾಳೆಯೂ ನಾಳೆಗೆ. ಎಷ್ಟು ಚಂದ ಇದೆ ಅಲ್ಲ, ಇರಲಿ ನಾಳೆಯೂ ನಾಳೆಗೆ. ಇವತ್ತದ್ರ ಚಿಂತೆ ಬೇಡ. ನಮಗೆಲ್ರಿಗೂ ದೇವರು ಒಳ್ಳೇದು ಮಾಡಲಿ. ಜೈ ಹಿಂದ್.